ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ನಾನು ಸಂಪತ್ ಕುಮಾರ್, KR, ಬೆಂಗಳೂರು. ಪ್ರಿಯರೇ, ನಾವು ಯೇಸುಕ್ರಿಸ್ತನ ಶಿಲುಬೆಯ ಧ್ಯಾನವನ್ನು ಮಾಡುತ್ತಿದ್ದೇವೆ. ಯೇಸುಕ್ರಿಸ್ತನ ಶಿಲುಬೆಯ ಮಹಿಮೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6:14 ಹೀಗೆ ಬರೆಯಲ್ಪಟ್ಟಿದೆ: ನನಗಾದರೂ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ನನ್ನ ಪಾಲಿಗೆ ಶಿಲುಬೆಗೆ ಹಾಕಿಸಿಕೊಂಡಿತು. ನಾನು ಲೋಕದ ಪಾಲಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಮಹೋನ್ನತನಾದ ನಮ್ಮ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರೇ, ಎಲ್ಲ ಸೃಷ್ಟಿಯ ಕರ್ತನೇ, ನಿನಗೆ ಸ್ತೋತ್ರ. ದೇವ, ನಮ್ಮನ್ನು ಉಂಟು ಮಾಡಿದಷ್ಟೇ ಅಲ್ಲದೆ ನಮ್ಮ ಬಲಹೀನತೆಯಲ್ಲಿಯೂ ನಮ್ಮ ಪಾಪಗಳಲ್ಲಿಯೂ ನಮ್ಮನ್ನು ಶಿಕ್ಷಿಸದೆ ನಮ್ಮನ್ನು ಬಿಡುಗಡೆ ಮಾಡಿ ಪರಲೋಕದಲ್ಲಿ ಸೇರಿಸುವಂಥ ನಿನ್ನ ಅತ್ಯಧಿಕವಾದಂಥ ಪ್ರಣಾಳಿಕೆಗಾಗಿ, ನಿನ್ನ ಚಿತ್ತಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತನ ಮುಖಾಂತರ ಎಲ್ಲ ಮಾನವರನ್ನು ಪರಿಶುದ್ಧರನ್ನಾಗಿ ಮಾಡಿ ಪರಲೋಕವನ್ನು ಸೇರಿಸುವಂಥ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತನ ಶಿಲುಬೆಯ ಧ್ಯಾನದಲ್ಲಿ ನಿನ್ನ ಆತ್ಮನ ಸಹಾಯವನ್ನು, ನಿನ್ನ ವಾಕ್ಯದ ಜ್ಞಾನವನ್ನು ನಮಗನುಗ್ರಹಿಸು. ಸುವಾರ್ತೆಯಲ್ಲಿ ನಾವೆಲ್ಲರೂ ರಕ್ಷಿಸಲ್ಪಡುವಂತೆ ಕೃಪೆ ತೋರಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಯೇಸು ಕ್ರಿಸ್ತನ ಶಿಲುಬೆಯ ವಿಷಯವಾಗಿ ಧ್ಯಾನ ಮಾಡುತ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದನು ಎಂಬುದಾಗಿ ಲೋಕದಲ್ಲಿ ಎಲ್ಲರಿಗೂ ಗೊತ್ತುಂಟು. ಆದರೆ ಯಾಕೆ ಎಂಬುದು ಅನೇಕರಿಗೆ ಗೊತ್ತಿಲ್ಲ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದ್ದು ಲೋಕದಲ್ಲಿ ಯಾರು ಹೇಗೆ ಹೇಳಿದರು, ಏನೇ ಹೇಳಿದರು, ದೇವರ ವಾಕ್ಯವಾದ ಬೈಬಲ್ ಗ್ರಂಥವು ತಿಳಿಸುವ ಸತ್ಯವೇನೆಂದರೆ, ಯೇಸು ಕ್ರಿಸ್ತನನ್ನು ಶಿಲುಬೆಯ ಮೇಲೆ ಶಿಕ್ಷಿಸಿ ಪ್ರತಿ ಮಾನವನ ಪಾಪಕ್ಕಿರುವಂತಹ ಶಿಕ್ಷೆಯನ್ನು ತೊಲಗಿಸುವಂಥದ್ದೇ ದೇವರ ಸಂಕಲ್ಪ. ಯೇಸು ಕ್ರಿಸ್ತನು ಯಜ್ಞದ ಕುರಿಯಾಗಿ ನಮ್ಮ ಪಾಪಗಳ ವಿಮೋಚನೆಗಾಗಿ ಶಿಲುಬೆ ಮೇಲೆ ಮರಣವನ್ನು ಹೊಂದಿದನು. ಪ್ರಿಯರೇ, ಆತನ ಶಿಲುಬೆ ಮರಣದ ಮುಖಾಂತರ, ಆತನು ಸುರಿಸಿದಂಥ ಪರಿಶುದ್ಧವಾದ ರಕ್ತದ ಮುಖಾಂತರ ತಂದೆಯಾದ ದೇವರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬರನ್ನು ಆ ರಕ್ತದಿಂದಲೇ, ಅಂದರೆ ಯೇಸುವಿನ ರಕ್ತದಿಂದಲೇ ನೀತಿವಂತರೆಂದೇ ಎಣಿಸಿ ಪರಲೋಕಕ್ಕೆ ಸೇರಿಸುವಂಥವನಾಗಿದ್ದಾನೆ. ಶಿಲುಬೆಯ ಪರಿಚಯ ಮಾಡಿಕೊಳ್ಳೋಣ. ಈ ದಿನಮಾನಗಳಲ್ಲಿ ಯಾವ ಒಂದು ವಿಷಯವೂ ಹೊಸದಲ್ಲ. ಹಾಗೆಯೇ ಯೇಸು ಕ್ರಿಸ್ತನ ಶಿಲುಬೆ ಮರಣವು ಹಳೆಯದಾದರೂ ಕೂಡ ದಿನವೂ ಅದನ್ನು ನೆನೆಸುವುದಾದರೆ ಹೊಸತೆ. ಕ್ರೈಸ್ತರು ಪ್ರತಿ ಭಾನುವಾರ ಸಹವಾಸದಲ್ಲಿ ಕೂಡುವಾಗ ಯೇಸು ಕ್ರಿಸ್ತನನ್ನು ನೆನೆಯುವಂಥವರಾಗಿದ್ದಾರೆ. ಅದರಲ್ಲಿ ಪ್ರಾಮುಖ್ಯವಾಗಿ ಆತನ ಶಿಲುಬೆಯ ಮರಣವನ್ನೇ ನೆನೆದು ಹಾಡುತ್ತಾ ಹೊಗಳುವಂಥವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಕರ್ತನ ಮೇಜನ್ನು ಸಮೀಪಿಸುವಾಗಲೂ ಆತನ ಮರಣವನ್ನು, ಶಿಲುಬೆಯನ್ನು ಧ್ಯಾನಿಸುವಂಥವರು ಆಗಿದ್ದೇವೆ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11:24-26 ಹೀಗೆ ಬರೆಯಲ್ಪಟ್ಟಿದೆ: ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅದನ್ನು ಮುರಿದು ತಕ್ಕೊಳ್ಳಿರಿ, ತಿನ್ನಿರಿ, ಇದು ನಿಮಗೋಸ್ಕರ ಮುರಿಯಲ್ಪಟ್ಟ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡಿರಿ ಅಂದನು. ಅದೇ ರೀತಿಯಾಗಿ ಊಟವಾದ ಮೇಲೆ ಆತನು ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಲ್ಲಿರುವ ಹೊಸ ಒಡಂಬಡಿಕೆಯಾಗಿದೆ, ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಷ್ಟೇ ಅಲ್ಲದೆ ಕ್ರಿಸ್ತನಲ್ಲಿ ಇರತಕ್ಕ ಸರಳತೆಯನ್ನು ನಾವು ಕಾಪಾಡಿ ಮುಂದೆ ನಡೆಯೋರಾಗಿರತಕ್ಕದ್ದು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11:13-2 ಹೀಗೆ ಬರೆಯಲ್ಪಟ್ಟಿದೆ: ನಿಮ್ಮ ಮನಸ್ಸುಗಳು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಸರಳತೆಯನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯವುಂಟು ಎಂಬುದಾಗಿ. ಕೊಲೆಸದವರಿಗೆ ಬರೆದ ಪತ್ರಿಕೆ 2:3 ಹೀಗೆ ಬರೆಯಲ್ಪಟ್ಟಿದೆ, ಓದುತ್ತೇನೆ: ಆತನಲ್ಲಿ ಜ್ಞಾನ, ತಿಳುವಳಿಕೆಯು ಎಲ್ಲ ನಿಕ್ಷೇಪಗಳು ಅಡಕವಾಗಿವೆ ಎಂಬುದಾಗಿ. ಪ್ರಿಯರೇ, ಜ್ಞಾನೋಕ್ತಿಗಳು 28:5 ನ್ಯಾಯ ತೀರ್ಪನ್ನು ದುಷ್ಟರು ಗ್ರಹಿಸುವುದಿಲ್ಲ, ಕರ್ತನನ್ನು ಹುಡುಕುವವರು ಎಲ್ಲವುಗಳನ್ನು ಗ್ರಹಿಸುತ್ತಾರೆ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ನಾವು ಎಲ್ಲ ವಿಷಯಗಳನ್ನು ಬಲ್ಲವರಾಗಿ ಅದರಲ್ಲಿ ನಿಲ್ಲುವವರಾಗಿರೋಣ. ನಾವು ಸರಳ ಸುವಾರ್ತೆಯಿಂದಲೇ ನಮ್ಮ ಆತ್ಮಕ್ಕೆ ಆಧಾರಣೆಯನ್ನು ಹೊಂದಿಕೊಂಡಿದ್ದೇವೆ. ಎಲ್ಲ ಸಭೆಗಳಲ್ಲಿ ಶಿಲುಬೆಯ ವಿಷಯವಾದ ಇಂಪಾದ ಹಾಡುಗಳನ್ನು ಹಾಡುತ್ತಾ ಕಲ್ವರಿ ಶಿಲುಬೆಯನ್ನು ನೆನೆಸುವವರಾಗಿದ್ದೇವೆ. ಹಾಗೆಯೇ ಆತನ ಶಿಲುಬೆಯ ವಿಷಯವಾಗಿ ನಾವು ಧ್ಯಾನಿಸುವಾಗ ಮತ್ತೊಂದು ಪ್ರಾಮುಖ್ಯವಾದ ಅಂಶವೇನೆಂದರೆ, ನಾವು ಏನು, ಆತನ ಸೃಷ್ಟಿಯಲ್ಲಿ ಆತನ ನಿರ್ಮಾಣವಲ್ಲವಾ, ನಾವು ಯಾರು, ಸೃಷ್ಟಿಕರ್ತನಿಗೆ ವಿರೋಧವಾಗಿ ತಿರುಗಿಬಿದ್ದವರಲ್ಲವೇ, ನಾವು ಏನೇನು ಮಾಡಿದ್ದೇವೆ,
ಉನ್ನತನಾದ ದೇವರಿಗೆ ವಿರೋಧವಾಗಿ ಪಾಪವನ್ನು ಮಾಡಿದ್ದೇವೆ. ನಾವು ಏನನ್ನು ಹೊಂದಲಿದ್ದೇವೆ? ನಿತ್ಯ ನಿತ್ಯಕ್ಕೂ ನಮ್ಮ ಪಾಪಕ್ಕೆ ಸರಿಯಾದ ಶಿಕ್ಷೆಯನ್ನು ಹೊಂದುವಂಥವರು ಆಗಿದ್ದೇವಲ್ಲವೇ? ಇದು ಶಿಲುಬೆಯ ವಿಷಯವಾಗಿ ಕ್ಲುಪ್ತವಾದಂಥ ಪರಿಚಯ. ಶಿಲುಬೆಗೆ ಕಾರಣ ಏನು ಅಂತೇಳಿ ನೋಡುವುದಾದರೆ ಅದು ನಮ್ಮ ಪಾಪ. ಇದರ ವಿಷಯವಾಗಿ ಬೈಬಲ್ ಗ್ರಂಥವು ಏನು ಹೇಳುತ್ತದೆ ಎಂಬುದಾಗಿ ನಾವು ಗ್ರಹಿಸೋಣ. ಮೊದಲನೇದಾಗಿ ನಮ್ಮ ದುಸ್ಥಿತಿ ಅಥವಾ ವಿಪತ್ತನ್ನು ನಾವು ಗಮನಿಸೋಣ. ನಮ್ಮ ಮೊದಲನೇ ಪಿತೃಗಳಾದ ಆದಾಮ ಅವರು ಪಾಪ ಮಾಡಿದ್ದರಿಂದ ಎಲ್ಲ ಪೀಳಿಗೆಗೆ ಸಂಕಟವನ್ನು ಶಿಕ್ಷೆಯನ್ನು ತಂದಿಟ್ಟರು ಎಂಬುದಾಗಿ ಬೈಬಲ್ ವಾಕ್ಯದಲ್ಲಿ ಹಳೆಯ ಒಡಂಬಡಿಕೆ ಗ್ರಂಥದಲ್ಲೇ ಗಮನಿಸುತ್ತೇವೆ. ಆದಿಕಾಂಡ 2:17 ಹೀಗೆ ಬರೆಯಲ್ಪಟ್ಟಿದೆ. ಆದರೆ ಒಳ್ಳೆಯದು ಕೆಟ್ಟದರ ತಿಳಿವಳಿಕೆಯನ್ನು ಉಂಟು ಮಾಡುವ ಮರದ ಫಲವನ್ನು ನೀನು ತಿನ್ನಬಾರದು, ಅದನ್ನು ತಿಂದ ದಿನದಲ್ಲಿ ಖಂಡಿತವಾಗಿ ಸಾಯುವಿ ಎಂದು ದೇವರು ಆದಾಮ ಅವರಿಗೆ ಹೇಳಿದನು. ಆದರೆ ಅಲ್ಲಿ ಅವರು ಅದನ್ನು ಅತಿಕ್ರಮಿಸಿದರು. ಅದರ ವಿಷಯವಾಗಿ ಪ್ರತಿಫಲವನ್ನು ಹೊಸ ಒಡಂಬಡಿಕೆ ರೋಮಾಪತ್ರಿಕೆ 5:12 ಹೀಗೆ ಬರೆಯಲ್ಪಟ್ಟಿದೆ. ಈ ಎಲ್ಲ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಹೇಗೆ ಸೇರಿದವು, ಹಾಗೆಯೇ ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಎಲ್ಲರಲ್ಲಿಯೂ ವ್ಯಾಪಿಸಿದೆ ಎಂಬುದಾಗಿ. ಆದ್ದರಿಂದ ಆದಾಮ ಅವರ ಪಾಪ ಅವರಿಂದ ಅವರ ಮಕ್ಕಳು, ಮಕ್ಕಳಿಂದ ಮೊಮ್ಮಕ್ಕಳು, ಮೊಮ್ಮಕ್ಕಳಿಂದ ಹೀಗೆ ಮನುಷ್ಯನ ಕುಲಕ್ಕೆ ಹರಿದು ಬಂದಿದೆ. ಆದಾಮ ಅವರ ಅವಿಧೇಯತೆಯಿಂದಲೇ ನಾವು ಪಾಪಿಗಳಾಗಿ ಹುಟ್ಟುತ್ತಿದ್ದೇವೆ, ಪಾಪವನ್ನು ಮಾಡುತ್ತಿದ್ದೇವೆ, ಪಾಪಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದಲಿಕ್ಕಿದ್ದೇವೆ. ಆದ್ದರಿಂದ ದೇವರು ಪಾಪ ಮಾಡುವವರ ವಿಷಯವಾಗಿ ಹೀಗೆ ಹೇಳಿದ್ದಾನೆ. ವಿಮೋಚನಾ ಕಾಂಡ 34:7 ಹೀಗೆ ಬರೆಯಲ್ಪಟ್ಟಿದೆ. 1,000 ತಲೆಗಳವರೆಗೂ ಕರುಣೆ ತೋರಿಸುವಾತನು, ದೋಷಾಪರಾಧವನ್ನು ಪಾಪವನ್ನು ಕ್ಷಮಿಸುವಾತನು, ಅಪರಾಧಿಯನ್ನು ನಿರಾಪರಾಧಿ ಎಂದು ಎಣಸದವನು, ತಂದೆಗಳ ದೋಷವನ್ನು ಮಕ್ಕಳ ಮೇಲೆಯೂ ಮೊಮ್ಮಕ್ಕಳ ಮೇಲೆಯೂ 3 ಮತ್ತು 4 ತಲೆಗಳವರೆಗೂ ವಿಚಾರಿಸುವಾತನು ಎಂದು ಪ್ರಕಟಿಸಿಕೊಂಡನು. ನೋಡಿ ಪ್ರೇರೆ, ತಂದೆಗಳ ದೋಷ ಫಲವು ಮಕ್ಕಳ ಮೇಲೆ ಅಂದಾಗ ಪಾಪದಲ್ಲೇ ನಾವು ಹುಟ್ಟುತ್ತಿದ್ದೇವೆ, ದೇವರು ನ್ಯಾಯವಂತನು ಎಂಬುದಾಗಿ ನಾವು ಗಮನಿಸ್ತೇವೆ. ಆದರೂ ಪಾಪಿಗೆ ತೀರ್ಪು ಮಾಡದೇ ಇರುವ ಆತನಲ್ಲ. ಪಾಪಿಯನ್ನು ಸಹಿಸುತ್ತಾನೆ, ಆದರೆ ಪಾಪವನ್ನು ಸಹಿಸುವ ಆತನು ಆತನಲ್ಲ. ನೆಹಮಿಯನ ಬರೆದ ಗ್ರಂಥ 1:3 ಹೀಗೆ ಬರೆಯಲ್ಪಟ್ಟಿದೆ. ಕರ್ತನು ಕೋಪಿಸುವುದರಲ್ಲಿ ನಿಧಾನ ಮಾಡುವವನಾದರೂ ಶಕ್ತಿಯಲ್ಲಿ ಮಹತ್ತಾದವನು, ದುರ್ಮಾರ್ಗದವರನ್ನು ಎಷ್ಟು ಮಾತ್ರಕ್ಕೂ ನಿರ್ಮಲರೆಂದು ತೀರ್ಮಾನಿಸಿದವನು. ಕರ್ತನ ಮಾರ್ಗವು ಸುಡುಗಾಳಿಯಲ್ಲಿಯೂ ಬಿರುಗಾಳಿಯಲ್ಲಿಯೂ ಉಂಟು, ಮೇಘಗಳು ಆತನ ಕಾಲುಗಳ ದೂತರೇ. ನೋಡಿ ಪ್ರಿಯರೇ, ಪಾಪವನ್ನು ಆತನು ಶಿಕ್ಷಿಸುವ ಆತನು. ಎರಡನೇದಾಗಿ ಪಾಪದ ಫಲಿತ, ನಾವು ಪಾಪಿಗಳಾಗಿದ್ದೇವೆ ಎಂಬುದಾಗಿ ಮೇಲಿನ ವಚನಗಳಿಂದ ಗೊತ್ತಾಗುತ್ತೆ. ಆದರೆ ಪಾಪದ ಫಲ ಏನು ಎಂಬುದಾಗಿ ದೇವರು ವಾಕ್ಯದಲ್ಲಿ ಗಮನಿಸ್ತೇವೆ. ಪಾಪಕ್ಕೆ ದಂಡನೆಯುಂಟು, ಪಾಪ ಮಾಡಿದವನು ಮರಣ ಹೊಂದತಕ್ಕದ್ದು. ಇದರ ವಿಷಯವಾಗಿ ಹೇಜ್ಕೇಲನು 18:4 ಹೀಗೆ ಬರೆಯಲ್ಪಟ್ಟಿದೆ. ಈಗೋ ಎಲ್ಲ ಪ್ರಾಣಿಗಳು ನನ್ನವೇ, ತಂದೆಯ ಪ್ರಾಣವೂ ಹೇಗೋ ಹಾಗೆಯೇ ಮಗನ ಪ್ರಾಣವೂ ನನ್ನದೇ, ಪಾಪ ಮಾಡಿದವನೇ ತಾನಾಗಿಯೇ ಸಾಯುವನು ಎಂದು ಎಚ್ಚರಿಸಲ್ಪಟ್ಟರೂ ಸಹ ಮನುಷ್ಯನು ಪಾಪವನ್ನೇ ಆಯ್ಕೆ ಮಾಡಿಕೊಂಡಿದ್ದಾನೆ. ರೋಮಾಪುರದವರು ಬರೆದ ಪತ್ರಿಕೆ 6:23 ಹೀಗೆ ಬರೆಯಲ್ಪಟ್ಟಿದೆ. ಯಾಕಂದರೆ ಪಾಪದ ಸಂಬಳ ಮರಣ, ಆದರೆ ದೇವರ ದಾನವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವವೂ ಆಗಿದೆ. ಪ್ರಿಯರೇ, ನಾವು ಹುಟ್ಟುವಾಗ ಆತ್ಮೀಕ ಮರಣದಲ್ಲೇ ಹುಟ್ಟಿದ್ದೇವೆ. ಅಂದರೆ ನಾವು ಪಾಪಿಗಳಾಗಿಯೇ ಹುಟ್ಟುತ್ತಿದ್ದೇವೆ, ನಂತರ ದೈಹಿಕವಾಗಿ ಮರಣ ಹೊಂದುತ್ತೇವೆ. ಆದರೆ ನಾವು ಮರಣ ಹೊಂದಿದ ನಂತರ ಕಡೆಯಲ್ಲಿ ತೀರ್ಪಾಗುತ್ತೆ. ನಮ್ಮ ಪಾಪಗಳಿಗೆ ತೀರ್ಪಾದಾಗ ನಾವು ಬೆಂಕಿಯ ಕೆರೆಯಲ್ಲಿ ನರಕದಲ್ಲಿ ದುಬ್ಬಲ್ಪಡುತ್ತೇವೆ. ಇದು ಎರಡನೇ ಮರಣ ಎಂಬುದಾಗಿ ಪ್ರಕಟಣೆಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಪ್ರಕಟಣೆ 20:14-15 ಹೀಗೆ ಓದುತ್ತೇವೆ. ಆಮೇಲೆ ಮೃತ್ಯುವು ನರಕವೂ ಬೆಂಕಿಯ ಕರೆಯಲ್ಲಿ ದುಬ್ಬಲ್ಪಟ್ಟವು, ಇದೇ ಎರಡನೆಯ ಮರಣವು. ಯಾವನ ಹೆಸರು ಜೀವಗ್ರಂಥದಲ್ಲಿ ಬರೆಯದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವನು. ಎಲ್ಲರೂ ಮರಣವಾಗುವಂತೆ ನೇಮಕವಾಗಿದೆ. ಆದರೆ ಕಡೆಯ ತೀರ್ಪಿನ ನಂತರ ಇದು ಬಹು ಘೋರವಾದಂಥ ಸ್ಥಿತಿಯಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9 ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಒಂದೇ ಸಾರಿ ಸಮಯ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ. ಹೌದು ಪ್ರಿಯರೇ, ನಾವೆಲ್ಲರೂ ಪಾಪದಲ್ಲಿ ಹುಟ್ಟಿ ಪಾಪದ ದಂಡನೆಯನ್ನು ಹೊಂದತಕ್ಕವರಾಗಿರೋದರಿಂದ ಶಿಲುಬೆಯು ಇದಕ್ಕೆ ಕಾರಣವಾಗಬೇಕಾಯಿತು. ಮೂರನೇದಾಗಿ ಉದ್ದೇಶ, ಏದೇನ್ ತೋಟದಲ್ಲಿ ಯೇಸುಕ್ರಿಸ್ತನ ಕಲ್ವರಿ ಶಿಲುಬೆಗೆ ದೇವರ ಉದ್ದೇಶ. ಏದೇನ್ ತೋಟದಲ್ಲಿ ದೇವರು ಆದಾಮ ಅವರಿಗೆ ಪಾಪ ವಿಮೋಚನೆ ಮಾರ್ಗವನ್ನು ಸಿದ್ಧಪಡಿಸಿದನು. ಅದು ಅಲ್ಲಿ ಆ ದೇವರಿಗೆ ಆಶ್ಚರ್ಯವಾಗಿರಲಿಲ್ಲ. ಅಪೊಸ್ತಲರ ಕೃತ್ಯಗಳು 15:18 ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಹೃದಯಗಳನ್ನು ಬಲ್ಲವನಾಗಿರುವ ದೇವರು ಹೇಗೆ ಪವಿತ್ರ ಆತ್ಮನನ್ನು ನಮಗೆ ದಯಪಾಲಿಸಿದನೋ ಹಾಗೆಯೇ ಅವರಿಗೂ ದಯಪಾಲಿಸಿ ಅವರ ವಿಷಯದಲ್ಲಿ ಸಾಕ್ಷಿ ಕೊಟ್ಟನು. ಪಾಪಕ್ಕೆ ಪರಿಹಾರದ ಯೋಜನೆಯನ್ನು ದೇವರು ಮಾಡಿದ್ದಾನೆ. ಏದೇನ್ ತೋಟದಿಂದ ಸೈತಾನನನ್ನು ಸುನಾಯಾಸವಾಗಿ ಹೊರಹಾಕಿದ. ಅದೇ ರೀತಿಯಾಗಿ ನಂತರ ಆದಾಮ ಅವರನ್ನು ಸಹ ಏದೇನಿನಿಂದ ಹೊರಗೆ ಕಳುಹಿಸಿಬಿಟ್ಟನು. ಒಳ್ಳೆಯದರ ಹಾಗೂ ಕೆಟ್ಟದರ ಅರ್ಹನ್ನು ಉಂಟು ಮಾಡುವ ವೃಕ್ಷದಿಂದ ದೂರ ಮಾಡಿದನು. ಅದರಂತೆಯೇ ಜೀವವೃಕ್ಷದ ಫಲವನ್ನೂ ತಿನ್ನದ ಹಾಗೆ ಆದಾಮ ಅವರನ್ನು ಏದೇನಿನಿಂದ ಹೊರಗೆ ಹಟ್ಟಿಬಿಟ್ಟನು. ವಿಮುಕ್ತಿಯದ ಅವಶ್ಯಕತೆ, ದೇವರ ಕೈ ಸಹಾಯವನ್ನು ಮಾನವನು ಕೇಳಿಕೊಂಡಲಿಲ್ಲ. ದೇವರೇ ತನಗಾಗಿ ಸಿದ್ಧಪಡಿಸಿದನು. ದೇವರು ತಾನಾಗಿಯೂ ತನ್ನ ಸಂತೋಷಕ್ಕಾಗಿಯೂ ಎಲ್ಲವನ್ನೂ ಉಂಟು ಮಾಡಿಕೊಂಡಿದ್ದಾನೆ. ಜ್ಞಾನೋಕ್ತಿಗಳು 16:4 ಎಲ್ಲವುಗಳನ್ನು ಕರ್ತನು ತನಗಾಗಿ ಮಾಡಿದ್ದಾನೆ. ಹೌದು, ಕೇಡಿನ ದಿನಕ್ಕಾಗಿಯೂ ಕೆಡುಕರನ್ನು ಮಾಡಿದ್ದಾನೆ. ಪ್ರಕಟಣೆ ಗ್ರಂಥ 4:11, ಓ ಕರ್ತನೇ, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ, ಯಾಕೆಂದರೆ ಸಮಸ್ತವನ್ನು ಸೃಷ್ಟಿಸಿದ ಆತನು ನೀನೇ. ಅವು ನಿನ್ನ ಚಿತ್ತದಂತೆ ಉಂಟಾಗಿ ಸೃಷ್ಟಿಸಲ್ಪಟ್ಟವು ಎಂದು ಹೇಳುವರು. ಇಡೀ ಪ್ರಪಂಚವು ದೇವರು ತನ್ನ ಮಹಿಮೆಗಾಗಿ ಆಡಿಸುತ್ತಿರುವ ಸಣ್ಣ ನಾಟಕರಂಗವಾಗಿದೆ ಹಾಗೂ ತನ್ನ ಮಹಿಮೆಗಾಗಿ ಒಳ್ಳೆ ಆಡಳಿತಕ್ಕಾಗಿ ಸೃಷ್ಟಿಸಿಕೊಂಡನು. ಲೇಖನಗಳು ಉಲ್ಲೇಖಿಸುವ ಹಾಗೆ ಸೃಷ್ಟಿ ಆರಂಭಕ್ಕೆ ಮುನ್ನವೇ ನಿತ್ಯ ಜೀವದ ವಾಗ್ದಾನ ಮಾಡಿ ಕ್ರಿಸ್ತನಲ್ಲಿ ಆಯ್ಕೆ ಮಾಡಿಕೊಂಡು ನಮ್ಮ ಹೆಸರುಗಳನ್ನು ಜೀವಗ್ರಂಥದಲ್ಲಿ ಬರೆಯಲ್ಪಡುವ ಹಾಗೆ ತನ್ನ ಕೃಪೆಯನ್ನು ಕೊಡುವವನಾಗಿ ಇದ್ದಾನೆ. ನಾಲ್ಕನೇದಾಗಿ ಕಲ್ವರಿ ಶಿಲುಬೆಯ ಮಹಿಮೆ. 4 ಶಿಲುಬೆಯ ವಿಷಯವಾಗಿ ದೇವರು ಮುಂದಾಗಿಯೇ ನುಡಿದಿದನು. ಅಂದರೆ ಇದನ್ನು ಪ್ರವಾದನೆ ಎಂಬುದಾಗಿ ಹೇಳ್ತೇವೆ. ಕಲ್ವಾರಿ ಶಿಲುಬೆಯ ಪ್ರವಾದನೆ ಏನು? ದೇವರು ಏದೇನ್ ತೋಟದಲ್ಲಿ ಸೈತಾನನೊಂದಿಗೆ ಹೀಗಂದನು, ನೀನು ಅದರ ಇಮಿಡಿಯನ್ನು ಕಚ್ಚುವಿ ಎಂಬುದಾಗಿ. ಆದಿಕಾಂಡ 3:15 ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿನಗೂ ಸ್ತ್ರೀಗೂ ನಿನ್ನ ಸಂತತಿಗೂ ಸ್ತ್ರೀ ಸಂತತಿಗೂ ಹಗೆತನ ಇರುವೆನು, ಆತನು ನಿನ್ನ ತಲೆಯನ್ನು ಚಚ್ಚುವನು ಮತ್ತು ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಅಂದನು. ಪ್ರಿಯರೇ, ಇಲ್ಲಿ ಸ್ತ್ರೀ ಸಂತಾನ ಅಂದಾಗ ಯೇಸು ಕ್ರಿಸ್ತನು ಮಾತ್ರವೇ, ನೀನು ಅಂದಾಗ ಸೈತಾನನು. ಸ್ತ್ರೀ ಸಂತಾನ ಅಂದರೆ ಯೇಸು ಕ್ರಿಸ್ತನು, ನಿನ್ನ ಸಂತಾನ ಅಂದರೆ ಸೈತಾನನನ್ನು ಶಿಲುಬೆಯಲ್ಲಿ ಜಜ್ಜುವಂಥದ್ದು. ಆದಿಕಾಂಡದಲ್ಲಿಯೇ ಯಾಕೋಬನು ಶಿಲೋವಿನಲ್ಲಿ ಯೂದಾ ಗೋತ್ರವನ್ನು ಆಶೀರ್ವದಿಸಿದನು. ಯಾಕೋಬನು ತನ್ನ ತಾಯಿಯ ಸಹೋದರಳಾದ ಲಾಬಾನನ ಮಗಳಾದ ರಾಹೇಳನನ್ನು, ದಾವೇದನು ಯೇಸುವಿನ ಶಿಲುಬೆಯ ವಿಷಯವಾಗಿ ಪ್ರವಾದನೆಯನ್ನು ನೋಡಿದನು. ಇದು ಕೀರ್ತನೆಗಳು 22 ಮತ್ತು ಕೀರ್ತನೆಗಳು 69 ನಾವು ಸಂಪೂರ್ಣವಾಗಿ ಗಮನಿಸುವಾಗ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದತಕ್ಕ ಶ್ರಮೆಯ ವಿಷಯವಾಗಿ ಪ್ರವಾದಿಸಿದ್ದಾನೆ. ದಾವೇದನು ಮುಂದಾಗಿಯೇ ದೂರದಿಂದಲೇ ನನ್ನ ರಕ್ಷಕನಾದ ಯೇಸು ಕ್ರಿಸ್ತನ ಪಾಪ ವಿಮೋಚನೆಗಾಗಿ ಮಾಡುವ ಹೊಂದತಕ್ಕ ಶ್ರಮೆಯನ್ನು ದೂರದಿಂದಲೇ ನೋಡಿ ಬಣ್ಣಿಸಿದ್ದಾನೆ. ಹಿರಿಯ ಪ್ರವಾದಿಯಾದ ಯೆಶಾಯನು ಯೇಸುವಿನ ಶಿಲುಬೆಯ ಶ್ರಮೆಯ ಮರಣವನ್ನು ದೈವ ಪ್ರೇರಣೆಯಿಂದ ಬರೆದಿದ್ದಾನೆ. ಯೆಶಾಯನು ಬರೆದ ಗ್ರಂಥ 53:4-9 ವಚನಗಳನ್ನು ನಾವು ಗಮನಿಸೋಣ. ನಿಶ್ಚಯವಾಗಿಯೂ ಆತನು ನಮ್ಮ ಸಂಕಟಗಳನ್ನು ಸಹಿಸಿಕೊಂಡು ನಮ್ಮ ದುಃಖಗಳನ್ನು ಹೊತ್ತನು. ಆದರೂ ನಾವು ಆತನನ್ನು ಪೆಟ್ಟು ತಿಂದವನು, ದೇವರಿಂದ ಹೊಡೆಯಲ್ಪಟ್ಟವನು, ಹಿಂಸಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ನಿಮಿತ್ತ ಆತನಿಗೆ ಗಾಯವಾಯಿತು. ನಮ್ಮ ದುಷ್ಕೃತ್ಯಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ನಮ್ಮ ಸಮಾಧಾನಕ್ಕೆ ಕಾರಣವಾದ ಶಿಕ್ಷೆಯು ಆತನ ಮೇಲೆ ಬಿತ್ತು. ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥವಾಯಿತು. ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತಿದ್ದೆವು. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸ್ವಂತ ಮಾರ್ಗಕ್ಕೆ ತಿರುಗಿಕೊಂಡಿದ್ದನು. ಕರ್ತನು ನಮ್ಮ ದುಷ್ಕೃತ್ಯಗಳನ್ನೆಲ್ಲ ಆತನ ಮೇಲೆ ಹಾಕಿದನು. ಆತನು ಪೀಡಿಸಲ್ಪಟ್ಟವನು ಮತ್ತು ಹಿಂಸಿಸಲ್ಪಟ್ಟವನು ಆಗಿದ್ದನು. ಆದರೂ ಆತನು ತನ್ನ ಬಾಯಿಯನ್ನು ತೆರೆಯಲೇ ಇಲ್ಲ. ವಧಿಸುವುದಕ್ಕೆ ತರಲ್ಪಡುವ ಕುರಿಮರೆಯಂತೆಯೂ, ಉಣ್ಣೆ ಕತ್ತರಿಸುವವರ ಮುಂದೆ ಇದ್ದ ಹಾಗೆ, ಕುರಿಯ ಹಾಗೆಯೂ ಆತನು ಮೌನವಾಗಿದ್ದನು. ಹೇಗೆ ಆತನು ತನ್ನ ಬಾಯನ್ನು ತೆರೆಯಲೇ ಇಲ್ಲ. ಆತನು ಸೆರೆಯಿಂದಲೂ ನ್ಯಾಯ ತೀರ್ಪಿನಿಂದಲೂ ತೆಗೆಯಲ್ಪಟ್ಟವನು. ಆತನ ಸಂತತಿಯನ್ನು ತಿಳಿಯಪಡಿಸಿದವರು ಯಾರು? ಆತನು ದೇಶದಿಂದ ಕಡಿಯಲ್ಪಟ್ಟವನು. ತನ್ನ ಪ್ರಜೆಯ ದ್ರೋಹಕ್ಕಾಗಿ ಆತನು ಪೆಟ್ಟನ್ನು ತಿಂದನು. ಆತನು ಮರಣವನ್ನು ಧನಿಕರೊಂದಿಗೂ, ಆತನ ಸಮಾಧಿಯನ್ನು ದುಷ್ಟರೊಂದಿಗೂ ಮಾಡಿಕೊಂಡನು. ಆತನು ಯಾವ ಬಲತ್ಕಾರವನ್ನೂ ಮಾಡಲಿಲ್ಲ, ಇಲ್ಲವೇ ಆತನ ಬಾಯಲ್ಲಿ ಯಾವ ವಂಚನೆಯೂ ಇರಲಿಲ್ಲ. ಈತನು ಈಡುಕೊಡುವವನಾಗಿ ಇದ್ದಾನೆ ಎಂಬುದಾಗಿ ಯೆಶಾಯನು ಬರೆದ ಗ್ರಂಥ 53:13-22 ಕೂಡ ನಾವು ಗಮನಿಸ್ತೇವೆ. ಪ್ರಿಯರೇ, ಯೆಶಾಯನು ಯೇಸು ಕ್ರಿಸ್ತನ ಶಿಲುಬೆ ಮರಣವನ್ನು, ಆತನು ಹೊಂದತಕ್ಕ ಶ್ರಮೆಯನ್ನು, ಅದರ ಫಲವಾಗಿ ಮನುಜರಿಗೆ ಸಿಗುವಂಥ ಆಶೀರ್ವಾದಗಳನ್ನು ಮುಂದಾಗಿ ನೋಡಿ ಬಣ್ಣಿಸಿದ್ದಾನೆ. ಇದು ಪ್ರವಾದನೆ. ಆದ್ದರಿಂದ ನಾನು ಆತನಿಗೋಸ್ಕರ ದೊಡ್ಡವರೊಂದಿಗೆ ವಿಭಾಗ ಮಾಡುವೆನು. ಆತನು ಬಲಿಷ್ಠ ಸಂಗಡ ಕೊಳ್ಳೆಯಲ್ಲಿ ಪಾಲು ಮಾಡಿಕೊಳ್ಳುವನು. ಆತನು ತನ್ನ ಪ್ರಾಣವನ್ನು ಮರಣದವರೆಗೆ ಹೊಯ್ದು ಬಿಟ್ಟು ದ್ರೋಹಿಗಳೊಂದಿಗೆ ಎಣಿಸಲ್ಪಟ್ಟನು. ಅನೇಕರ ಪಾಪವನ್ನು ಹೊತ್ತುಕೊಂಡು ದ್ರೋಹಿಗಳಿಗೋಸ್ಕರ ವಿಜ್ಞಾಪನೆ ಮಾಡಿದನು ಎಂಬುದಾಗಿ ಪ್ರವಾದಿಸಿದ್ದಾನೆ. ತನಗೆ ತಿಳಿಯದೆ ಕಯಫನು ಈಡುಕೊಳ್ಳುವ ಮರಣದ ವಿಷಯವಾಗಿ ನೋಡಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ವಿಷಯವಾಗಿ ಇದು ಪ್ರವಾದಿಸಲ್ಪಟ್ಟದ್ದು. ಯೋಹಾನನು ಬರೆದ ಸುವಾರ್ತೆ 11:67-53 ಓದುತ್ತೇನೆ. ಆಗ ಪ್ರಧಾನ ಯಾಜಕರು, ಪರಿಸಾಯರು ಆಲೋಚನಾ ಸಭೆಯನ್ನು ಕೂಡಿಸಿ, ಈ ಮನುಷ್ಯನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುತ್ತಿದ್ದಾನಲ್ಲ, ನಾವು ಏನು ಮಾಡೋಣ? ನಾವು ಅವನನ್ನು ಹಾಗೆಯೇ ಬಿಟ್ಟರೆ ಎಲ್ಲರೂ ಅವನ ಮೇಲೆ ನಂಬಿಕೆ ಇಡುವರು, ಮತ್ತು ರೋಮಾಯರು ಬಂದು ನಮ್ಮ ಸ್ಥಳವನ್ನು, ಜನಾಂಗವನ್ನು ತೆಗೆದುಕೊಂಡು ಬಿಟ್ಟಾರು ಅಂದನು. ಆದರೆ ಅವರಲ್ಲಿ ಆ ವರ್ಷದ ಮಹಾಯಾಜಕನಾದ ಕಯಫನೆನ್ ಎಂಬುವನು ಅವರಿಗೆ, ನಿಮಗೆ ಏನು ತಿಳಿಯದು? ಜನಾಂಗವೆಲ್ಲ ನಾಶವಾಗದ ಹಾಗೆ ಒಬ್ಬ ಮನುಷ್ಯನು ಜನರಿಗೋಸ್ಕರ ಸಾಯುವುದು ನಮಗೆ ಹಿತವಾಗಿದೆ, ಆಲೋಚಿಸುವುದೂ ಇಲ್ಲ ಅಂದನು. ಈ ಮಾತಿಗೆ ತನ್ನಷ್ಟಕ್ಕೆ ತಾನೇ ಮಾತಾಡಲಿಲ್ಲ. ಆದರೆ ಅವನು ಆ ವರ್ಷದಲ್ಲಿ ಮಹಾಯಾಜಕನಾಗಿದ್ದು, ಯೇಸು ಆ ಜನಾಂಗಕ್ಕೋಸ್ಕರ ಮಾತ್ರವಲ್ಲದೆ ಚೆದರಿರುವ ದೇವರ ಮಕ್ಕಳನ್ನು ಒಟ್ಟುಗೂಡಿಸುವುದಕ್ಕೂ ಆತನು ಸಾಯಬೇಕಾಗಿದೆ ಎಂದು ಅವನು ಪ್ರವಾದಿಸಿದನು. ಅವರು ಕೂಡಿಕೊಂಡು ಆ ದಿನದಿಂದ ಆತನನ್ನು ಕೊಲ್ಲಬೇಕೆಂದು ಆಲೋಚನೆ ಮಾಡಿಕೊಂಡರು.
ಪ್ರಾರ್ಥನೆ ಮಾಡುವ. ಕರ್ತನಾದ ಯೇಸು ಕ್ರಿಸ್ತನು ಈ ಶಿಲುಬೆಯ ಸಂದೇಶದ ಮುಖಾಂತರ ನಿನ್ನ ಆತ್ಮಕ್ಕೆ ರಕ್ಷಣೆಯ ಸುವಾರ್ತೆಯನ್ನು, ಹಾಗೆ ನಿನ್ನ ಆತ್ಮಕ್ಕೆ ರಕ್ಷಣೆಯನ್ನು ಅನುಗ್ರಹಿಸಲಿ. ನಿನ್ನನ್ನು ಮಾನಸಾಂತರಕ್ಕೆ ನಡೆಸಿ ನಿನ್ನ ಪಾಪಕ್ಕೆ ಪರಿಹಾರವನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುವನಾಗಿದ್ದೇನೆ. ಕರ್ತನೆ, ಈ ವಾಕ್ಯವನ್ನು ಕೇಳುವವರನ್ನು ನಿನ್ನ ಶಿಲುಬೆ ಮೂಲಕ ರಕ್ಷಣೆ ಹೊಂದುವಂತೆ, ಪಾಪ ಪರಿಹಾರವಾಗುವಂತೆ ಅವರೊಂದಿಗೆ ಮಾತನಾಡಿ ಅವರನ್ನು ಆಶೀರ್ವದಿಸು, ರಕ್ಷಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೇನ್. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವದಿಸಲಿ. ಆಮೇನ್.